యోంతః ప్రవిశ్యన్ మమ వాచమిమాం ప్రసుప్తాం సంజీవయత్యఖిలశక్తిధరస్వధామ్నా అన్యాంశ్చ హస్తచరణశ్రవణత్వవాదీన్ ప్రాణాన్ నమో భగవతే పురుషాయ తుభ్యం జయతి హరిరచింత్యః సర్వదేవైకవంద్యః పరమగురుభీష్టావాప్తితః సజ్జనానాం నిఖిలగుణగణార్ణో నిత్య నిర్ముక్తదోష సరసిజనయనోసౌ శ్రీపతిర్మానవోనః యస్మాద్ బ్రహ్మేంద్ర రుద్రాదిదేవతానాం శ్రియోపి చ జ్ఞానస్ఫూర్తిః సదా తస్మై హరే గురవే నమః. వ్యాసాయ భవనాశాయ శ్రీశాయ గుణరాశయే హృదయాయ శుద్ధ విద్యాయ మధ్వాయ చ నమో నమః. నసదు శ్రీమదానందతీర్థేంద్రున్నోహృదంబరే యద్వచశ్చంద్రికా స్వాంతసంతాపం నిగృంతతి. సర్వోత్తమో విష్ణురఘురమా చ బ్రహ్మా చ వాయుశ్చ తదీయ పత్న్యం అన్యే చ దేవాః సతతం ప్రసన్నా హరౌ సుభక్తిం మయీ సందిశంతు. శ్రీ గురుభ్యో నమః. ధర్మక్షేత్రే కురుక్షేత్రే సమవేతా జయోత్సవః మామతా పాండవాశ్చైవ కిమపురువత సంజయ. దేవం నారాయణం నత్వా సర్వదోష వివర్జితం పరిపూర్ణం గురుముశ్చాన్ గీతార్థం వక్ష్యామి దేశక. పరమ పూజ్యరాదంత శ్రీశ్రీపాద గరగర శరణ సన్నిధానదల్లి సాష్టాంగ ప్రణామాలు సమర్పించి ఇంకవచ్చిన మనకి ఏమి కారణం అంటే ఇదనే ఇది ఒక అత్యంత విశిష్టవాద సన్నివేశం. భగవంత భగవద్గీతయన్న అత్యంత గడిబిడీలు పెడతా ఇద్దాను. ಅಲ್ಲಿ ಯುದ್ಧದ ವಾತಾವರಣ ಇತ್ತು. ಇಲ್ಲೂ ಅಷ್ಟೇ ಭಗವದ್ಗೀತೆಯನ್ನು ಭಾರಿ ಗಡಿಬಿಡಿಯಲ್ಲಿ ಹೇಳಬೇಕಾಗಿದೆ. ಸಮಯದ ಅಭಾವ ಸಾಕಷ್ಟು ಉಂಟಾಗ ಅಲ್ಲಿ ಭಗವಂತನಿಗೆ ಸುಮಾರು 18 ನಿಮಿಷ ಇದ್ದಿರಬೇಕಷ್ಟೇ. 18 ನಿಮಿಷದ ಭಗವದ್ಗೀತೆಯನ್ನ ಅನಂತ ಕಾಲ ವರ್ಣ ಮಾಡಿದ್ರೆ ಜನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸರ್ವಶ್ರೇಷ್ಠವಾದ ಶಾಸ್ತ್ರವನ್ನು ಭಗವಂತ ನಮಗೆ ಕೊಟ್ಟು ಇವತ್ತಿನ ದಿವಸ ಅಂತ ಭಗವದ್ಗೀತೆಯನ್ನ ಅತ್ಯಂತ ಗೊಂದಲದ ಪರಿಸ್ಥಿತಿ, ಆದರೆ ಅದು ಶ್ರೇಷ್ಠವಾದಂತಹ ಮಂಗಳವಾದ್ಯಗಳಿಂದ ಯುದ್ಧರಂಗದಲ್ಲಿ ಶಸ್ತ್ರಾಸ್ತ್ರಗಳು ಇದ್ದು ಶಸ್ತ್ರಗಳ ಮಧ್ಯೆ ಭಗವಂತ ಗೀತೆಯನ್ನು ಹೇಳ್ತಾ ಇದ್ದಾರೆ. ಅಂಥ ಭಗವದ್ಗೀತೆಯನ್ನ ಕೇಳೋದು ಅಂತ ಹೇಳಿದರೆ ಒಂದು ಶಾಸ್ತ್ರ ಕೇಳೋದು ಅಂತ ಅಲ್ಲ, ಸಕಲ ಶಾಸ್ತ್ರಗಳನ್ನು ಕೇಳೋದು ಅಂತ ಅರ್ಥ. ಶ್ರೀಗಳವರು ಹೇಳಿದರು, ಶಾಸ್ತ್ರೇಷು ಭಾರತಂ ಸಾರಂ. ಸಕಲ ಶಾಸ್ತ್ರಗಳಲ್ಲೂ ಮಹಾಭಾರತ ಅತ್ಯಂತ ಸಾರಭೂತವಾದಂತಹ ಭಾಗ. ಸಕಲ ಶಾಸ್ತ್ರಗಳ ಸಾರ ಅಂದ್ರೆ ಮಹಾಭಾರತ. ಆ ಮಹಾಭಾರತದ ಸಾರ ಭಗವದ್ಗೀತೆ ಅಂತ ಕೇಳಿದರೆ, ಎಲ್ಲಾ ಶಾಸ್ತ್ರಗಳನ್ನು ಕೇಳಿದರೆ ಎಷ್ಟು ಪುಣ್ಯ ಬರುತ್ತೋ, ಮಹಾಭಾರತ ಒಂದನ್ನು ಕೇಳಿದರೆ ಅಷ್ಟೇ ಪುಣ್ಯ ಬರುತ್ತೆ. ಎಲ್ಲಾ ಶಾಸ್ತ್ರಗಳ ಸಾರವನ್ನು ಕೇಳಿದರೆ ಏನು ಸಾರಾಂಶವೋ, ಭಗವದ್ಗೀತೆ ಒಂದನ್ನು ಕೇಳೋದ್ರಿಂದ ಅಷ್ಟನ್ನೆಲ್ಲ ನಾವು ಸಾಧನೆ ಮಾಡಬಹುದು. ಭಗವದ್ಗೀತೆ ಮುಗುತ್ತಿರಲಿಕ್ಕೆ ಭೀಷ್ಮ ಪರ್ವದನ್ನು ಹೇಳ್ತಾರೆ, 4 ವರ್ಷಗಳಿದ್ರೆ ಮತ್ತೆ ಹುಟ್ಟಿನ ಭಯ ಇಲ್ಲವಂತೆ. ಗೀತಾ ಗಂಗೈಗೆ ಗಾಯತ್ರಿ ಗೋವಿಂದೇಗೆ ಹೃದಯಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. 4 ಗಕಾರಗಳು ನೆನಪಿಡಬಹುದು, ಭಾರಿ ಸುಲಭ. 4 ಗಕಾರಗಳಿರಬೇಕು, ಗೀತಾ ಗಂಗಾ ಗಾಯತ್ರಿ ಗೋವಿಂದ. ಈ 4 ಗಕಾರ ಗಾ ಗೀ ಗಂ ಮತ್ತೆ ಗಾ ಇನ್ನೊಂದು, ಗಂಗಾ ಗಂ ಬಂತು, ಗೀ ಬಂತು, ಗೋ ಗೋವಿಂದ. ಈ 4 ಮನಸ್ಸಿನಲ್ಲಿ ಇದ್ದು ಬಿಟ್ರೆ ಮತ್ತೆ ಹುಟ್ಟಿ ಬರೋ ಭಯನೇ ಇಲ್ಲ. ಅಷ್ಟು ಶ್ರೇಷ್ಠವಾದದ್ದು ಈ 4 ಅಂತೇಳಿ. ಒಂದು ಗಂಗಾ, ಭಗವಂತನ ಪಾದೋದಕ ಅದು. ಗಂಗಾ ಗಂಗಾ ಅಂತ ಹೇಳಿದ್ರೆ ಸಕಲ ಪಾಪಗಳ ಪರಿಹಾರ. ಇನ್ನು ಗಂಗೆಯನ್ನು ನಾವು ಗೊಂದಾಡ ಕಾರಣವೇ ಇಲ್ಲ, ಅಷ್ಟು ಶ್ರೇಷ್ಠವಾದದ್ದು. ಗೀತಾ, ಆ ಭಗವಂತನ ಬಾಯಿಯಿಂದ ಬಂದ ಗಂಗೆ, ಭಗವಂತನ ಪಾದದಿಂದ ಬಂದ ಗಂಗೆ ಈ ಗಂಗೆಯಾದರೆ, ಬಾಯಿಂದ ಬಂದ ಗಂಗೆ ಭಗವದ್ಗೀತೆ. ಗೀತಾ ಗಂಗಾ ಗಾಯತ್ರಿ ಭಗವಂತನ ಹೇಳ್ತಕ್ಕಂತ ಮಂತ್ರ, ಭಗವಂತನನ್ನ ಧಿಯೋ ಯೋನ ಪ್ರಚೋದಯಾತದ ಪ್ರಾರ್ಥನೆ ಮಾಡ್ತಕ್ಕಂಥ ಮಂತ್ರ. ಇವು 3 ಸಂಬಂಧಪಟ್ಟಿದ್ದೆ ಯಾರಿಗೆ? ಗೋವಿಂದನಿಗೆ. ಗೀತೆಯೂ ಗೋವಿಂದನಿಗೆ, ಗಂಗೆಯೂ ಗೋವಿಂದನಿಗೆ, ಗಾಯತ್ರಿಯೂ ಗೋವಿಂದನಿಗೆ. ಈ 4 ಗೋವಿಂದನಿಗೆ ಸಂಬಂಧಪಟ್ಟ ಗ್ರಂಥಗಳಿದ್ರೆ, ಸಾಮಗ್ರಿಗಳಿದ್ರೆ ಮತ್ತೆ ಹುಟ್ಟಿ ಬರ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಗೀತಾ ಗಂಗಾ ಗಾಯತ್ರಿ ಗೋವಿಂದ 4 ಇರಬೇಕು. ಇವತ್ತು 4 ಇದ್ರೆ ಮೋಕ್ಷ ಅಂತ ಅಲ್ಲಿ ಹೇಳಿದ್ರೆ, ಇವತ್ತು 4 ಗೋವಿಂದನೇ ಆಗಿರೋದು ಸಮಸ್ಯೆ ಆಗಿರುತ್ತೆ. ಗೀತಾನು ಗೋವಿಂದ, ಗಂಗೆನು ಗೋವಿಂದ, ಗಾಯತ್ರಿನೂ ಗೋವಿಂದ. ಗೋವಿಂದ ಮೊದಲೇ ಗೋವಿಂದ, ಊಟ ಕೂತ ಗೋವಿಂದ. ಅಂದ್ರೆ ಎಷ್ಟು ಸಾರಭೂತವಾದದ್ದು ಗೋವಿಂದ ಉಪಕ್ರಮ ಉಪಸಂಹಾರ ಪ್ರಬಲ ಕೊನೆಯದು ಗೋವಿಂದ ಎಲ್ಲ ಮಾಡಬೇಕೋಸ್ಕರ ಕೃಷ್ಣಾರ್ಪಣ ವಸ್ತು ಅಂತ ಹೇಳೋದಕ್ಕೋಸ್ಕರ ಹೃದಯದಲ್ಲಿರಬೇಕು ಅಂತ ಹೇಳ್ತಾರೆ. ಬಾಯಲ್ಲಿದ್ದರೆ ಪ್ರಯೋಜನ ಇಲ್ಲ, ಹೃದಯದಲ್ಲಿರಬೇಕು. ವಿದ್ಯಾರ್ಥಿಗೆ ಪರೀಕ್ಷಾ ಹೋಗುತ್ತಾರೆ ಉತ್ತರಗಳು ಬಾಯಲ್ಲಿದ್ದರೆ ಪ್ರಯೋಜನ ಇಲ್ಲ, ಹೃದಯದಲ್ಲಿ ಬಾಯಲ್ಲಿ ಯಾರು ಮಾತಾಡಿದ್ರೆ ಹೋಗ್ಬಿಡುತ್ತಾನೆ. ಹೃದಯದಲ್ಲಿ ಇದ್ರೆ ಗಟ್ಟಿಯಾಗಿದೆ, ಮನಸ್ಸಿಗೆ ಮುಟ್ಟಿರದು. ನಾಲ್ಕರ ಹಿರಿಮೆ ಮನಸ್ಸಿಗೆ ಮುಟ್ಟಿದಾಗ ಮತ್ತೆ ಹುಟ್ಟಿ ಬರುವ ಭಯ ಇಲ್ಲ ವಿದ್ಯಾರ್ಥಿಗೆ, ಮತ್ತೆ ಸೆಪ್ಟೆಂಬರಿಗೆ ಬರೋ ಭಯ ಇಲ್ಲ ನಮಗೆ, ಮತ್ತೆ ಹುಟ್ಟಿ ಬರತಕ್ಕಂಥ ಭಯ ಇಲ್ಲ. ಇವತ್ತು ನಾವು ಏನು ಹುಟ್ಟಿದ್ದೇವೆ, ಭಗವಂತ ಹುಟ್ಟು ಯಾತಕ್ಕೆ ಕೊಟ್ಟಿದ್ದಾನೆ ಅಂದ್ರೆ ಇನ್ನೊಮ್ಮೆ ಹುಟ್ಟದಂತೆ ಭಾರತ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಹುಟ್ಟಿದ್ರೆ ಹುಟ್ಟು ಕೊಟ್ಟಿದ್ದರ ಅರ್ಥ, ಇನ್ನೊಮ್ಮೆ ಹುಟ್ಟಬಾರದು. ಆ ರೀತಿ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ. ಹುಟ್ಟು ಕೊಟ್ಟ ಭಗವಂತ, ಹುಟ್ಟಬೇಡಿ ಅಂತ ಹೇಳಿದ ಭಗವಂತ, ಏನು ಮಾಡಿದ್ರೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಈ ನಾಲ್ಕನ್ನ ಮಾಡಿ ಆಗ ಖಂಡಿತ ನಿಮಗೆ ಹುಟ್ಟು ಬರೋದಿಲ್ಲ ಅಂತ ಹೇಳಿ. ಅಂತಹ ಭಗವದ್ಗೀತೆಯ ಅತ್ಯಂತ ಶ್ರೇಷ್ಠವಾದ ಮತ್ತೊಂದು ವೈಶಿಷ್ಟ್ಯ ಅಲ್ಲೇ ಹೇಳ್ತಾರೆ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಶ್ರುತ, ಭಗವಂತನ ಮುಖ ಪದ್ಮದಿಂದ ಹೊರಹೊಮ್ಮಿ ಬಂದಂತಹ ಹಾಡು, ಹಾಡು ಗೀತೆ ತತ್ವಶಾಸ್ತ್ರ ಹಾಡು. ಇವತ್ತು ಹಾಡಿಗೆ ತತ್ವಶಾಸ್ತ್ರದ ಸಂಬಂಧ ತಿಳ್ಕೊಂಡಿರ್ತಾರೆ. ತತ್ವಶಾಸ್ತ್ರ ಅಂದ್ರೆ ಅತ್ಯಂತ ನಿರ್ಜೀವವಾದ ಪದಾರ್ಥ, ಅದು ಅತ್ಯಂತ ಶುಷ್ಕ ಅಂತಾರೆ ಸಾಮಾನ್ಯವಾಗಿ. ಆದ್ರೆ ಭಗವಂತನ ಬಾಯಿಂದ ಬಂದಾಗ ಅದರಷ್ಟು ರಸವತ್ತಾರ ಬರ್ತದೆ, ಅದರಿಂದ ಅಷ್ಟು ಚೆನ್ನಾಗಿ ಭಗವಂತ ಹೇಳ್ತಾರೆ. ಭಗವದ್ಗೀತೆಯನ್ನು ಇವತ್ತು ಕೇಳದಿದ್ದ ಜನಗಳೇ ಇಲ್ಲ. ಭಗವದ್ಗೀತೆ ಅಂದ್ರೆ ಮೊದಲು ಜನ ಕೈ ಮುಗಿತಾರೆ ಅಂತ ಇವತ್ತಿನ ಕಾಲದಲ್ಲಿ 20th ಶತಮಾನದ ಪೂರೈಸಿದ್ದೇವೆ, 21 ಕಾಲಿಟ್ಟಿದ್ದೇವೆ. ಇಷ್ಟಾದ್ರೂ ಕೂಡ ಭಗವದ್ಗೀತೆ ಅಂದ್ರೆ ಜನ ತಲೆ ಬಾಗಲೇಬೇಕು ಅಂತ ಗ್ರಂಥ. ಈ ಗ್ರಂಥದ ಬಗ್ಗೆ ಎಷ್ಟು ಕೇಳಿಬಿಟ್ಟು ಎಷ್ಟು ದೊಡ್ಡ ಗ್ರಂಥ ಇರಬೇಕು ಅಂತ ನೋಡ್ಲಿಕ್ಕೆ ಹೋದ್ರೆ, ಇಷ್ಟಪ್ಪ ಇರಬೇಕು ಅಷ್ಟ ಇರಬೇಕು ಅಂತ ನೋಡ್ಲಿಕ್ಕೆ ಹೋದ್ರೆ ಅದು ಎಷ್ಟಪ್ಪ ಇದೆ ಗೊತ್ತೇನು? ಅದನ್ನ ನಾವು ಯಾವ್ದ್ರಲ್ಲಿ ಹೇಳ್ಕೊಬರ್ಬೇಕು ಅಂತ ಕೇಳ್ಬಹುದು. ಬಹುಶಃ ಬರೀ ಕೈ ಹಾಲು ತರಲಕ್ಕೂ ಬರೋದಿಲ್ಲ, ಬರೀ ಕೈಲಿ ಭಗವದ್ಗೀತೆ ಹೇಳ್ಕೊಬರ್ಬೋದು. ಯಾರ ಮುಷ್ಟಿಯಲ್ಲೂ ಭಗವದ್ಗೀತೆ ಬರುತ್ತೆ. ಹಿಂದೆ ಗೋರಖಪ್ರಶ್ನ ಅವ್ರು ಪ್ರಿಂಟ್ ಮಾಡಿಸಿದಾಗ 5 ಪೈಸೆಗೆ ಭಗವದ್ಗೀತೆ ಅಂತ ಮಾಡಿಸಿದ್ರೆ ಕೈಲಿ ಹಿಡ್ಕೋಬಹುದು ಭಗವದ್ಗೀತೆ, ಯಾರು ಬೇಕಾದ್ರೆ ಕೈ ಹಿಡ್ಕೊಳ್ಬಹುದು. ಅದು ಯಾರು ತಲೆಯಲ್ಲಿ ಇಟ್ಕೊಳಕ್ಕಾಗೋದಿಲ್ಲ ಅಂತ ಗ್ರಂಥ ಭಗವದ್ಗೀತೆ. ಅಷ್ಟು ತತ್ವ ತುಂಬಿ ಹೋಗಿದೆ ಅದರೊಳಗೆ. ಎಷ್ಟು ಸರಳವಾದ ಭಾಷೆ ಅಂದ್ರೆ ಸಂಸ್ಕೃತ ಆರಂಭದ ಕಲಿತಕ್ಕಂಥವ್ರು ಇದಕ್ಕಿಂತ ಸುಲಭ ಭಾಷೆ ಕೊಡಕ್ಕೆ ಬರೋದಿಲ್ಲ. ಕಾಳಿದಾಸರ ಸೇರಿ ಭಾರಿ ಸುಲಭ ಅಂತ ಹೇಳ್ತಾರೆ. ಗೀತೆ ನೋಡಿದಾಗ ಕಾಳಿದಾಸರಿ ಏನೂ ಅಲ್ಲ, ಅಷ್ಟು ಸುಲಭ ಇದ್ರೊಳಗೆ. ಬಹಳ ಸರಳವಾದ ಪದಗಳು, ಅತ್ಯಂತ ಸುಲಭವಾದ ಛಂದಸ್ಸು, ಶ್ರೇಷ್ಠವಾದಂತ ಗೊಂದಲವಿಲ್ಲದ ವಿಚಾರಗಳು. ಅದರ ಗಾಂಭೀರ್ಯ ಮಾತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರ ಗಾಂಭೀರ್ಯ ಯಾವ ವೇದಾದಿ ಶಾಸ್ತ್ರಗಳನ್ನು ಮೀರಿಸಿದ ಗಾಂಭೀರ್ಯ ಭಗವದ್ಗೀತೆಯ ಗಾಂಭೀರ್ಯ. ಅರ್ಥದಲ್ಲಿ ಸಾಗರ, ಶಬ್ದದಲ್ಲಿ ಅತ್ಯಂತ ಮಿತ ಇದೆ. ಇದು ಯಶಸ್ವಿ ಗ್ರಂಥದ ಉದ್ದೇಶ ಹಿರಿಮೆಯೇ ಹಾಕಿ.